ನಾಯಕಿ
ನಾಯಕರೇ,
ಯಾವ ನಾಡಿನಲ್ಲಿ ಹೆಣ್ಣಾದವಳು ಮಧ್ಯರಾತ್ರಿಯ ಕಾಲದಲ್ಲಾದರೂ ಧೈರ್ಯದಿಂದ ಸಂಚರಿಸುತ್ತಾಳು ಆ ನಾಡಿನ ಆಡಳಿತ ಸುಭದ್ರವಾಗಿದೆ ಅಂತ ಅರ್ಥ. ನೋಡು ಹಗಲಿನಲ್ಲಿ ಇವರು ನಿನ್ನ ಮೇಲೆ ಕೈ ಇಕ್ಕುವುದಕ್ಕೆ ಮುಂದಾದ್ರಲ್ಲ,
ಹೌದು
ನಮ್ಮವರು ಮಾಡಿದ ತಪ್ಪಿಗೆ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ಜೊತೆಗೆ ನೀನೊಬ್ಬಳು ಮಾನವಂತೆಯಾಗಿ ಬದುಕಬೇಕೆಂಬ ಆಸೆ ಇದ್ದಿದ್ದರಿಂದ ನಿನಗೊಂದು ರಕ್ಷಣೆ ಒದಗಿಸಲೆ.
ಸ್ವಲ್ಪ ಯೋಚಿಸಿ ನೋಡಿ, ನೀವು ಹೆಣ್ಣೊಬ್ಬಳು ನಿರ್ಭೀತಿಯಿಂದ ನಿರ್ಭಯಿಯಾಗಿ ಪ್ರಪಂಚದಲ್ಲಿ ಬದುಕಬೇಕು ಅಂತಾದ್ರೆ, ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಹೊಂದಬೇಕು ಅಂತಾದ್ರೆ ಅವಳಿಗೊಬ್ಬ ಪತಿ ಇರಬೇಕು. ತಾಳಿ ಇಲ್ಲದ ಕೊರಳದು, ಬೇಲಿ ಇಲ್ಲದ ಹೊಲವದು, ಹಾಗೆ ಸೂಳೆ ಜನ್ಮದ ಬದುಕಿದು ಸಾಕು. ಸೂಳೆಯ ಮನೆಯಲ್ಲಿ ಹುಟ್ಟಿರುವ ಕಾರಣದಿಂದ ನನ್ನನ್ನು ಕಂಡವರೆಲ್ಲ ನನ್ನನ್ನು ಸುಳಿಯಾಗಿಯೇ ಗ್ರಹಿಸ್ತಾರೆ. ಸೂಳೆ ಅಂತಲೇ ನನ್ನನ್ನ ಕಾಮ ಕೇಳಿಗಾಗಿ ಕರೀತಾ ಇದ್ದಾರೆ. ಹಾಗಾಗಿ ಆ ಘೋರ ಬದುಕಿನಿಂದ ಈಚೆಗೆ ಬರಬೇಕು, ನಾನು ಗೃಹಿಣಿಯಾಗಿ ಬದುಕಬೇಕಿರುವಂತ ಆಸೆಯನ್ನು ಹೊತ್ತವಳು. ಮದುವೆಯಾಗಬೇಕು ಎನ್ನುವ ಬಯಕೆ ನನಗೆ.
ಅಂಬಾಪಾಲಿ
ನಾಯಕರೇ,
ಒಬ್ಬಳು ವೇಶ್ಯ ಮಗಳು ನೀನಾದರೂ ಸದ್ ಗೃಹಿಣಿಯಾಗಿ ಬದುಕುವ ಬಯಕೆಯನ್ನು ಹೊತ್ತಿದ್ದೀಯಲ್ಲ.
ಹೌದು,
ನಿನ್ನ ಅಪೇಕ್ಷೆಯನ್ನು ನಾನು ಈಡೇರಿಸ್ತೇನೆ. ಪ್ರತಾಪಗಡದ ಪ್ರಜೆಗಳಾರು ನನ್ನ ಆಜ್ಞೆಯನ್ನು ಉಲ್ಲಂಘಿಸುವುದಿಲ್ಲ. ಇಷ್ಟು ಜನ ಇದ್ದಾರಲ್ಲ, ಇವರಲ್ಲಿ ನಿನಗೆ ಯಾರ ಆದೀತು ಅಂತ ಹೇಳು. ನೀ ನೋಡಿದ ಪುರುಷ ನಿಂಗೆ, ಅವನ ಜೊತೆಯಲ್ಲಿ ನಿನ್ನ ಮದುವೆ ಮಾಡಿಸ್ತೆ. ಖಂಡಿತ
ಇದ್ನೋಡಿ, ಓ ಇವರೇ ನನಗಾಗಬಹುದು ಅಂತ ನಾನು ತೋರಿಸಿದ್ರೆ
ಅವರು ಒಪ್ಪಿಗೆ ಕೊಡ್ತಾ ಆಯ್ತು. ಈಗ ಒಂದು ದೃಷ್ಟಿಯಿಂದ ಸರಿಯದು, ಅವರು ಶ್ರೇಷ್ಠ ಗಾಯಕರು, ನೀನು ಶ್ರೇಷ್ಠ ನರ್ತಕಿ, ನಿಮ್ಗಿಬ್ಬರಿಗೆ ಮದುವೆ ಮಾಡಿಸ್ತೇನೆ. ಮಳೆಗಾಲದಲ್ಲಿ ಒಂದು ಸಣ್ಣ ಚಿಕ್ಕ ಮೇಳ ಹೊರಡಿಸಿ ಆದೀತ.
ಬೇಸಿಗೆಲ್ಲಿ ನಾನು ಹೋಗುದು
ಹೌದು
ಅದಲ್ಲ, ನಾನು ಹೇಳಿದವರೊಟ್ಟಿಗೆ ತಾವು ಮದುವೆ ಮಾಡಿಸ್ತೀರಾ ಹೇಳಿ.
ಹೇಳಿ ಬಂಗಿದಳಾದರೆ, ಹೇಳಿ ಬಂಗಿದಳಾದರೆ ಹೇಳದಿದ್ದಡ ಪ್ರೇಮನಾಗದಿಯ ಹೇಳದಿದ್ದಡೆ ಪ್ರೇಮನಾಗದ ಗಾಳಿ ಗೋಪುರವಯ್ಯ ಶಿವನ ಗಾಳಿ ಗೋಪುರವಯ್ಯ ಶಿವನ ಏನ ಮಾಡುವುದು ಏನ ಮಾಡುವುದು ಹೇಳಿ ಬಂಗಿದಳಾದರೆ ಗತಿ ಶಿವನೇ ಶಿವನೇ.
ನನಗೆಲ್ಲ ಅರ್ಥ ಆಯ್ತು, ಏನು ಮಾಡಲಿ ಎನ್ನುವ ತುಮುಲ ನಿನ್ನ ಅಂತರಂಗದಲ್ಲಿ.
ಹೌದು,
ಉಂಟಾಗಿದೆ ಅಲ್ಲವೇ?
ಅನುಮಾನವೇ ಇಲ್ಲ.
ಯೋಚಿಸಬೇಡ, ನಿನಗೆ ಯಾರ ಮೇಲೆ ಅಪೇಕ್ಷೆ ಇದೆಯೋ ಅದನ್ನು ನೀನು ಹೇಳು, ಹೇಳಿದಾಗ ನಿನ್ನ ಅಪೇಕ್ಷೆಯನ್ನು ನಾನು ಈಡೇರಿಸ್ತೇನೆ. ಆದಿತ್ತ
ಆದಿತಂತೆ
ಹನ್ನೆರಡು ವರುಷ ಈ ಜಗದೇವರಾಯನ ದ್ವೇಷ, ನೂರು ವರುಷ ಆ ರಂಗರಾಯ ಉದಯಗಿರಿಯಲ್ಲಿದ್ದಾನಂತೆ. ಅಲ್ಲಿಗೆ ಹೋಗಿ ನಿಮ್ಮನ್ನು ಕಂಡವಾಗ ನನಗೆ ಅನ್ನಿಸುವುದು, ನೀವು ಹಸೆಮನೆ ಕಟ್ಟಿದಲ್ಲಿಯೋ ಅಥವಾ ಕಬ್ಬಿಣ ಗದ್ದೆಯಲ್ಲಿಯೋ ಇರಬೇಕಿತ್ತು. ಅದಲ್ಲ
ನಾವು ಸರ್ಜನ್ ಸರ್ಜನ್ ಸರ್ಜನರು ನಾವು ಗೇಡು ಹೆಚ್ಚಮನ ಸೌಜನ್ಯಗಳಿಗೆ ಅರಿವು ಹೆಚ್ಚಮನ ಸೌಜನ್ಯಗಳಿಗೆ ಅರಿವು ಸುಜ್ಞಾನ ಮೂರ್ತಿ ಮಗೆ ಅಸೈವಿಗೆ ಜಯ ಗುಣಿಸು. ಈಗ ಸರ್ಜನ್ ಸರ್ಜನ್ ಸರ್ಜನ್
ಸಜ್ಜನರು
ಅಲ್ಲಿ ವ್ಯಾಕರಣ ದೋಷ ಬಂತು.
ಏನ್ ದೋಷ?
ನಿಮ್ಗೆ ಉದಾಹರಣೆ ಕೊಡುವುದರ ಮುಖೇನ ತಿಳಿಯಾಗಿ ಮನವರಿಕೆ ಮಾಡಿಕೊಡಿ. ದುರ್ಜನ ಅದರ ವಿರೋಧ ಪದವೇ
ಸಜ್ಜನ.
ದುರ್ಜನ ಎಂಬುದಲ್ಲಿ ರಕಾರ ಆಗಮವಾಯಿತು, ಹಾಗಾಗಿ ಇದು ವಿರೋಧ ಪದವಾದ್ದರಿಂದ ಇಲ್ಲೂ ರಕಾರ ಬರಬೇಕು. ಸಜ್ಜನ ಸಜ್ಜನರು ದುರ್ಜನರು ಹಾಗೆ.
ನಿನ್ನ ಈ ವ್ಯಾಕರಣ ಅರ್ಥ ಮಾಡಿಕೊಳ್ಳುವುದಕ್ಕೆ ಗೋಕರ್ಣದವರೇ ಆಗಬೇಕು.
ನನ್ನ ಅಪ್ಪ ಸತ್ತಾಗ ಹೋಗಿದ್ದೆ ನಾನು.
ಸರಿ,
ಅವನ ಹೆಸರು ಪೆದ್ದಣ್ಣ.
ನನ್ನ ಹೆಸರು
ಗುಮ್ಮಣ್ಣ. ಅವನ ಅಪ್ಪನೇ ಬೇರೆ, ನನ್ನ ಅಪ್ಪನೇ ಬೇರೆ.
ಅಮ್ಮ ಒಬ್ಬಳೇ
ಅಮ್ಮ ಒಬ್ಬಳೇ ಅವನಿಗೊಬ್ಳು ನನಗೊಬ್ಳು
ಹಾಗೆ.
ಹೌದೌದು,
ಹೇಳ್ಬಂದ್ರಿ.
ನಾವು ಯಜ್ಜಮನ ಹಾಕಿದ್ರು ಕೈ ಕಾಲು ಹೋಗ್ತಾ
ಇದ್ದೀಯ. ಅವನ ಸುದ್ದಿ ಹೇಳಬೇಡ.
ಯಾಕೆ? ಯಾಕೆ
ಅವನ ಹೆಸರು ಕೇಳಿದ್ರೆ ನನಗಾಗುವುದಿಲ್ಲ.
ಯಾಕೆ?
ನನ್ನ ರಕ್ತ ಕುದೀತದೆ. ನನ್ನ ಆ ಜನ್ಮ ಶತ್ರು
ನಮಗೀ ಜನ್ಮ ಶತ್ರು
ಅಂದ್ರೆ
ಒಳ್ಳೆ ಜನ ಅಲ್ಲ. ಜನ ಎಲ್ಲ ಹೇಳೋದುಂಟು. ಅವನಿಗೊಂದು ಒಳಕೈ ಉಂಟು, ಒಳಕೈ.
ಅವನಿಗೂ ಒಳಕೈ ಉಂಟ.
ಚಿಕಿತ್ಸಕ ಬುದ್ಧಿಯಿಂದ ಈ ವಿಷಯವನ್ನು ವಿಮರ್ಶಕ ಒಳಪಡಿಸಿದಾಗ ನಿಮ್ಗೂ ಕೆಲವು ಇರ್ಬೇಕಲ್ಲ. ಅದು ಗೊತ್ತಾದ ಹೇಗೆ?
ಹೇಗ್ ಗೊತ್ತಾಯ್ತು?
ರಂಗನಾಯಕನು ಒಬ್ಬಳಿದ್ದಾಳೆ, ಅಲ್ಲಿಗೆ ಹೋಗಿದ್ದ.
ಅದು ನಿನಗೆ ಹೇಗ್ ಗೊತ್ತಾಯ್ತು?
ಮದ್ವಾಗಿತ್ತು.
ಅಲ್ಲ,
ಅವ್ ಹೋದ ನಾವ್ ಎಲ್ಲಿ ಹೋಗ್ತಾ ನೋಡುವಂತ ಹೋಗಿತ್ತು. ರಂಗನಾಯಕಿಯಲ್ಲಿ ಸರಸ ಸಂಲಾಪದ ಮಾತುಕತೆಗಳನ್ನು ಆಡ್ತಾ ಇದ್ದ.
ಆಮೇಲೆ
ನಾವ್ ಕಂಡ ಆಯ್ತು. ನಾವ್ ಕಂಡದ್ದು ನಾವ್ ಕಂಡ ಕೆಲಸ ಕೆಡುತ್ತು. ಇಡೀ ಊರು ತುಂಬಾ ಪ್ರಚಾರ ಮಾಡ್ತಾ ಇರೋದು. ಹತ್ತಿರ ಬನ್ನಿ ಅಂತ ಕರೆದ. ಒಂದು ಕೊಟ್ಟ ಪೆಟ್ಟ. ಮೂಳೆ ಎಲ್ಲ ಮುರಿದೋಯ್ತು.
ಆದ್ರೂ ನಿಂತ್ಕೊಂಡೆ ಅಂತೀಯಲ್ಲ.
ಅಂದ್ರೆ ಮುರಿದಿದ್ದೇನೆ, ಸಂಪೂರ್ಣ ಮುರಿದೇ ಹೋದಲ್ಲ. ಬೆನ್ನ ಮೂಳೆ ಸ್ಥಳಾಂತರವನ್ನ ಮಾಡಿದೆ, ಪಕ್ಕಕ್ಕೆ ಸರಿದಿದೆ. ಆದ್ರೂ ಬೆನ್ನೊಳಗೆ ಇದೆ.
ಸರಿ,
ಹಾಗಾಗಿ ಇಲ್ಲಿ ಬಂದಿದ್ದೇವೆ. ನಿಮ್ಮ ಪಕ್ಷ ಸೇರ್ತೇವೆ.
ನಮ್ಮ ಪಕ್ಷ ಸೇರ್ಪಡೆ ಆಗ್ತೀರಿ.
ಹೌದು ಹೌದು,
ನಮ್ಮ ಪಕ್ಷಕ್ಕೆ ಇನ್ನೊಬ್ಬನನ್ನು ಸೇರ್ಪಡೆ ಮಾಡಿಕೊಳ್ಬೇಕಂತಿದ್ರೆ ಅವರನ್ನು ಪರೀಕ್ಷೆ ಪಡಬೇಕಾಗ್ತದೆ.
ಪರೀಕ್ಷೆ
ಅಂದ್ರೆ ಈಗ ನಾನು ಯುದ್ಧಕ್ಕೆ ಹೊರಟಿದ್ದೇನೆ. ನಿಮ್ಮನೆ
ಯುದ್ಧ
ಯುದ್ಧ
ನಮ್ಗೆ ನೋಡಿ ಗೊತ್ತಲ್ಲ. ಯುದ್ಧ ಮಾಡ್ಲಿಕ್ಕೆಲ್ಲ ಜಾನು.
ನೀವು ಮುಂದಿನಿಂದ ಯುದ್ಧ ಮಾಡುವುದು ಬೇಡ. ಮುಂದಿನಿಂದ ನಾನು ಯುದ್ಧ ಮಾಡ್ತೇನೆ. ಹಿಂದಿನಿಂದ ನೀವು ಮಾಡಿ.
ಹಿಂದಿನ ಕೆಲಸಕ್ಕೆ
ಪ್ರವೀಣ್ ಪ್ರವೀಣ್ ಅಂತ ನನಗೆ ಗೊತ್ತಾಗ್ತಾ ಇದೆ. ಆದ್ರಿಂದ ಉದಯ
ವಿಜಯನಗರ ಸಾಮ್ರಾಜ್ಯದ ಉಗ್ರಾಣಕ್ಕೆ ಬಿದ್ದ ದೊಡ್ಡ ಹೆಗ್ಗಣ ಅರ್ಥ ಆಯ್ತು. ಇಲ್ಲದೆ ಇದ್ರೆ ಯಾರಿಗೋ ಹುಟ್ಟಿದ ಹೆಡ್ಡನನ್ನ
ಬಂದು ಇಲ್ಲಿಯ ಧರ್ಮ ಸಿಂಹಾಸನವನ್ನು ಏರಿಸುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ. ಈ ಶ್ರೀರಂಗನ ದೇಹದಲ್ಲಿ ಉಸಿರಿರುವ ತನಕ ಆ ಕಾರ್ಯ ಮಾತ್ರ ಸಾಧ್ಯ ಅಲ್ಲ.
ಬಿಟ್ಟು ಇವನನ್ನು ಸರಿಯಾಗಿ ಕಟ್ಟಿದ್ದೀರಲ್ಲ, ಇವನಿಗೆ ಒಬ್ಬಳು ಹೆಂಡತಿ ಇದ್ದಾಳೆ, ಮಗು ಒಂದೊಟ್ಟು, ಈ ಮೂವರನ್ನು ಸರಮನೆಗೆ ಹಾಕಿ.
ಸರಮನೆ ಹಾಕುದು ಹೌದು, ಅದ್ರ ಒಂದ್ ಕೆಲಸ ಮಾಡಿ, ನೀವು ನೀವ್ ಹಿಡ್ಕೊಂಡು ಹೋಗಿ, ಆ ಮಗು ನೀವ್ ಎತ್ಕೊಂಡು ಬರ್ಲಿ.
ವಿಷಯ ಸತ್ಯವೇ ಹೌದಾದರೂ ಅವನಲ್ಲಿ ಅಧಿಕಾರಿ ಆಗ್ಬೇಕು,
ಜನ
ಸೂತ್ರದ ಅರಿದಾನ ಆಗ್ಬೇಕು. ನೀವು ಜನರ ಬಾಯಿಗೆ ಬೂದಿ ಹಾಕ್ಬೇಕು, ಕಣ್ಣಿಗೆ ಮಣ್ಣು ಹಾಕ್ಬೇಕು.
ಎಲ್ಲವರು ಅಲ್ಲಿಗೆ
ಒಪ್ಪಿಕೊಂಡ್ರೆ ತಯಾರು ಮಾಡಿದ್ರೆ ಆಯ್ತಲ್ಲ,
ಅಷ್ಟು ಮಾಡು.
ಪಟ್ಟವು ತನಗೆನು ಪಟ್ಟವು ತನಗೆಂದು ಹಿಗ್ಗುದ ದಟ್ಟನೆ ತಾ ಬಂದು ಹಿಗ್ಗುದ ದಟ್ಟನೆ ತಾ ಬಂದು ಕಟ್ಟಿದ ಗೆಜ್ಜೆಯನಾದವ ಬೀರುದ ತೊಟ್ಟಿಯ ಉಡುಗೆಯ ಬಗೆಯನ್ನು ತೋರುದ ಪಟ್ಟವು ತನಗೆಂದು.
ಒಂದು ಕಾಲದಲ್ಲಿ ಕತ್ತಿಯನ್ನು ನೋಡಿದ್ರೆ ಹೆದರ್ತಾ ಇದ್ದವ
ನಾನು,
ಇನ್ನು ಹಾಗೆಲ್ಲ ನೋಡಿ ಕೈಯಲ್ಲಿ ಕತ್ತಿಯನ್ನು ಹಿಡಿದಿದ್ದೇನೆ. ಯಾರು ಸುಮ್ಮನೆ ಕುಳಿತರು ಅವರಿಗೆ ಕತ್ತಿಯನ್ನು ಹಾಕಬಲ್ಲಿ.
ಸುಮ್ಮನೆ ಕುಳಿತರ
ಮತ್ತೆ ಹಾಗೆ ಇಲ್ಲಿದ್ರೆ ಆಗ್ತದ? ಆದ್ರಿಂದ ಮಾವ ಈಗ ಹೇಳಿದಂತೆ ಕತ್ತಿಯನ್ನು ಹಿಡಿದ್ಬಿಟ್ಟಿದ್ದೇನೆ.
ಸರಿಯಾಗಿ
ಹಿಡಿದಿದ್ದೀಯ, ಹಾಗೆ ಹಿಡ್ಕೊಂಡು ನುಡಿ ಕೊಡು.
ಏನ್ ನಾನು ದರ್ಶನ್ ಪಾತ್ರಿ ಅಂತ ಮಾಡ್ಕೊಂಡಿದ್ಯಾ?
ಹಾಗಪ್ಪ, ಸಭಾಸದರನ್ನು ಉದ್ದೇಶಿಸಿ ನಾಲ್ಕು ನುಡಿ ಮುತ್ತುಗಳನ್ನು ಉದುರಿಸುವಂತವನಾಗಯ್ಯ.
ಉದುರುವುದೆಲ್ಲ ಉದುರಿ ಹೋಗಿದೆ, ಇನ್ನು ನೀವು ಮಾತಾಡಬೇಡ ಸುಮ್ಮನಿರೋ.
ಈಗ
ಹಾಗಾದ್ರೆ ಕತ್ತಿಯನ್ನು ಹಿಡಿದಿದ್ದೇನೆ ಅಂತ ಪಟ್ಟಾಭಿಷೇಕ ಅಭಿಷೇಕ ನನಗಾಗ್ತದೆ ಅಂತ ಆಯ್ತಲ್ಲ.
ಖಂಡಿತ
ನನ್ನದೊಂದು ಮಾತು.
ಏನದು?
ಪಟ್ಟಾಭಿಷೇಕ ಆಗುವ ಮೊದಲು ಒಳ್ಳೆಯ ರೀತಿಯಲ್ಲಿ ಒಂದು ನರ್ತನ ಆಗಬೇಕು ಮಾವ.
ನರ್ತನ ಆಗ್ತದೆ ಹೋಗ್ತದೆ
ಆಗ್ತದೆ ಹೋಗ್ತದೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ, ಆಗಬೇಕು ಅಂತ ಹೇಳಿದ್ದೆ ನಾನು.
ಯಾರಿಂದ
ಬೇಕಲ್ಲ? ಯಾರ್ಯಾರು ಎಂದು ಅಲ್ಲ, ಒಳ್ಳೆಯ ರೀತಿಯಲ್ಲಿ ನರ್ತನ ಮಾಡುವವಳು ರಂಗನಾಯಕಿಯನ್ನು ಒಬ್ಬಳಿದ್ದಾಳೆ ಎಂದು ನಾನು ಕೇಳಿದ್ದೇನೆ. ಅವಳಿಂದ ನರ್ತನ ಆಗಬೇಕು.
ಈ ವಿಷಯ ಹೇಳಿದವರು ಯಾರು ನಿನಗೆ?
ಹೇಮನಯ್ಯ.
ರಂಗನಾಯಕಿಯಿಂದ ನಾಟ್ಯ ಆಗಬೇಕು. ಸರಿ, ಆ ವ್ಯವಸ್ಥೆ ಮಾಡಿಸ್ತೇನೆ.
ರಂಗನಾಯಕಿ ಹೆಚ್ಚುಗನ ಹಿಡಿತಲ್ಲಿದ್ದವಳು,
ಆದ್ರಿಂದಲೇ ನಾನು ಸರಿ ಅಂತ ಹೇಳಿತ್ತು. ಹೆಚ್ಚವನಿಗೂ ಒಂದು ಲೇಖನ ಬರೆಯುತ್ತೇನೆ, ನೀವು ಹೋಗಿ ರಂಗನಾಯಕಿಯನ್ನು ಕರೆತರುವ ವ್ಯವಸ್ಥೆ ಮಾಡಿ ಹೆಚ್ಚವನಿಗೆ ಲೇಖನವನ್ನು
ಮುಟ್ಟಿಸಿ.
ಏನು
ಯಾಕೆ ಹೋಗುದಿಲ್ಲ ಅಂತ ಮಾಡುವ?
ಪರವಾದ ಕಾರಣ ಉಂಟು.
ಏನದು?
ಆ ಊರು ಬಿಟ್ಟು ಬರುವಾಗ ಸಣ್ಣದೊಂದು ಆನೆ ಮಾಡಿ ಬಂದಿದ್ದೇನೆ.
ಈಗ ಹೋಗಿ ನೋಡುವಾಗ ಅದು ದೊಡ್ಡದಾಗಿರಬಹುದು. ಅದೇ ಆನೆ ಮಾಡಿದ್ದು
ಆನೆ ಪ್ರಮಾಣ.
ಏನಂತ
ಏನಿದ್ರು ಆ ಊರು ಬಿಟ್ಟ ಮೇಲೆ ಆ ಊರಿಗೆ ಹೋಗುದಿಲ್ಲ. ಏನಿದ್ರು ಇಲ್ಲಿ ಮುಂಡು ಇಲ್ಲಿ ನೀರು.
ಅದಾಗ್ಲಿಕ್ಕಿಲ್ಲ. ಮಾವ ಹೇಳಿದಂತೆ ಲೇಖನವನ್ನು ಕೊಂಡು ಹೋಗದೇ ಇದ್ರೆ ಕೈ ಕಾಲಕ ತರಿಸಿದ್ರು ಜಾಗ್ರತೆ.
ಯಾರು ಅಂಗದಲ್ಲಿ ನಿಂತ್ಕೊಂಡು ಅವ್ನು ಮುಸುಳಿ ಬಿಸಾಡಿ
ಕುಜಲ ಬಾಲಕ ಚಿಕ್ಕರಾಯನ ವಿಜಯದ ಸಮಯ ಪರ್ವ ಕಾಲದಿ ವಿಜಯನಗರದ ಪಟ್ಟವೇರಿದ ಅಮಿತ ಸಂಭ್ರಮದಿ.
ಗುರುವರ
ಹೊರತ ಈಗಾಗಲೇ ಸಮೀಪಿಸ್ತಾ ಉಂಟು ಪಟ್ಟಾಭಿಷೇಕ ನಡೆಯಲಿ.
ಚಿಕ್ಕರಾಯ ಪಟ್ಟ ಏರುವ ಪೂರ್ವದಲ್ಲಿ ಸಭೆಯಲ್ಲಿ ತುಂಬಾ ಜನ ಗುರು ಹಿರಿಯರಿದ್ದಾರೆ. ಅವರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡು ಪಟ್ಟವನ್ನೇರು.
ನಮೋ ನಮೋ ನಮಃಲಿ.
Thank you.
ಹಾಗಾದ್ರೆ ನಾನು ಹೇಳಿದಂತೆ ರಂಗನಾಯಕಿ ನರ್ತನಾಗಬೇಕಲ್ಲ.
ಹೌದು, ರಂಗನಾಯಕಿ ಸಭೆಗೆ ಬರಲಿ.
ಶೃಂಗಾರವಾಗಿ ನೀ ಮನ ಮೋಹಿನಿ, ಶೃಂಗಾರವಾಗಿ ನೀ ಮನ ಮೋಹಿನಿ, ನಿಜ ಕಾಂತ ಮಣಿ ಕಣ್ಮಣಿ, ನಿಜ ಕಾಂತ ಮಣಿ ಕಣ್ಮಣಿ, ಕಣ್ಮಣಿ ಕಣ್ಮಣಿ ಕಣ್ಮಣಿ. ರಂಗನಾಯಕಿ ಚಲೋ ನಾಟ್ಯ ಸುಧಾಮಣಿ, ರಂಗನಾಯಕಿ ಚಲೋ ನಾಟ್ಯ ಸುಧಾಮಣಿ, ರಂಗನಾಯಕಿ ಚಲೋ ನಾಟ್ಯ ಸುಧಾಮಣಿ. ನಡೆ ನಡೆ ಮದವಾರಿಣಿ, ನಡೆ 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 ಮದವಾರಿಣಿ, ನಡೆ ನಡೆ ಮದವಾರಿಣಿ. ರಾಗಾನುರಾಗಿಣಿ ಪರಮ ಕಲ್ಯಾಣಿ, ರಾಗಾನುರಾಗಿಣಿ ಪರಮ ಕಲ್ಯಾಣಿ, ಪಣಿವೇಣಿ ವಾಣಿ, ಪಣಿವೇಣಿ ವಾಣಿ, ಪಣಿವೇಣಿ ವಾಣಿ. ಭಾಗ್ಯ ಪ್ರದಾಯಕಿ ನಾಯಕಿ ರಂಗನಾಯಕಿ, ರಂಗನಾಯಕಿ ರಂಗನಾಯಕಿ. ಭೋಗ ವಿಲಾಸ ವಿನೋದ ಸುಬೋಧಕಿ, ಭೋಗ ವಿಲಾಸ ವಿನೋದ ಸುಬೋಧಕಿ. ಪ್ರೇರಕಿ ರಂಗನಾಯಕಿ, ಪ್ರೇರಕಿ ರಂಗನಾಯಕಿ, ರಂಗನಾಯಕಿ. ಶೃಂಗಾರವಾಗಿನಿ ಮನಮೋಹಿನಿ, ನಿಜಕಾಂತ ಮಣಿ ಕಣ್ಮಣಿ, ನಿಜಕಾಂತ ಮಣಿ ಕಣ್ಮಣಿ, ನಿಜಕಾಂತ ಮಣಿ ಕಣ್ಮಣಿ.
ಮಗು, ಸಭೆಯನ್ನುದ್ದೇಶಿಸಿ ಮುತ್ತಿನಂತ ನಾಲ್ಕು ಮಾತಾಡು.
ಪ್ರಮಾಣ ವಚನ
ಆಗ್ಬೇಕು.
ಪ್ರಮಾಣ ವಚನ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ನಾನೇನು ಮಾತಾಡುದು ಮಾವ?
ಎಲ್ಲ ನೆನಪು ಮಾಡ್ಕೊಂಡು ಮಾತಾಡ.
ಈ ಸೇರಿದ ಜನರನ್ನೆಲ್ಲ ಏನಂತ ಕರೆಯ?
ಸಭಿಕರೇ,
ಸಭಿಕರೇ, ಮಾನ್ಯರವರೇ.
ಎಂತದ್ದ ಏನವರಿಗೆಲ್ಲ ಹೆದರ್ಸ್ಲಿಕ್ಕೆ ಹೊರಟಿಟ್ಟಿಯ ನೀನು? ಮಹನೀಯರೇ,
ಮಹನೀಯರೇ,
ಸಭಿಕರೇ,
ಈಗ ಇಲ್ಲಿ ಏನ್ ನಡೆಯಿತು ಎನ್ನುವುದನ್ನು ನೀವು ಕುಳಿತು ನೋಡ್ತಾ ಇದ್ದೀರಿ. ಏನಾಗಿದೆ, ಮುಂದೇನಾಗ್ತದೆ ಎನ್ನುವುದನ್ನು ನಾನು ಹೇಳಬೇಕಾದದ್ದೇನಿಲ್ಲ. ಸಭೆಯಲ್ಲಿ ಸೇರಿದವರು ಹಾಗೂ ನಾನು ನೋಡಿದಂತೆ ಇಂದಿನ ಈ ಪಟ್ಟಾಭಿಷೇಕದಲ್ಲಿ ರಂಗನಾಯಕಿಯ ನರ್ತನ ಬಹಳಷ್ಟು ಚಂದವಾದ್ರಿಂದ ನನ್ನ ಪ್ರಮಾಣ ವಚನ ರಂಗನಾಯಕಿಯನ್ನೇ ನಾನು ಮದುವೆ ಆಗ್ತೇನೆ.
ನೀವಾದ್ರೂ ಸ್ವಲ್ಪ ಹೇಳಿ, ನೀವು ಮದುವೆ ಹೋಗ್ಬಹುದು, ನೀವಾದ್ರೂ ಸ್ವಲ್ಪ ಹೇಳಿ.
ಆದ್ರೆ ತಪ್ಪೇನು ಇಲ್ಲ, ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಹಿಂದೆ ನಡೆದುದುಂಟು. ಶ್ರೀಕೃಷ್ಣ ದೇವರಾಯ ತಿರುಮಲಾಂಬೆಯನ್ನ ಮದುವೆಯಾಗಿ ಪಟ್ಟದ ಅರಸಿಯನ್ನಾಗಿಸಿಕೊಂಡಿದ್ದಾನೆ, ಮೆಚ್ಚಿದಂತಹ ಚಿನ್ನಾಂಬೆಯನ್ನ ಎರಡನೇ ಹೆಂಡತಿಯನ್ನಾಗಿ ಸ್ವೀಕರಿಸಿದ್ದಾನೆ. ಹಾಗಾಗಿ ಮದುವೆ ಆದ್ರೆ ತಪ್ಪೇನು ಇಲ್ಲ.
ಹಾಗಿದ್ರೆ ಈ ಮದುವೆ
ನಡೆದು ಹೋಗಲಿ,
ಮದುವೆ ವ್ಯವಸ್ಥೆ ಮಾಡಿ.
ಯಾರಲ್ಲಿ ಮದುವೆ
ವಿಜಯನಗರದ ಇತಿಹಾಸದ ಅಣ್ಣ ತಂಗಿಯರೊಳಗೆ ಮದುವೆಯಾದದ್ದುಂಟೆ?
ಇಲ್ಲ,
ಈ ಹೊತ್ತು ಮದುಮಕ್ಕಳಾಗಿ ನಿಂತ ಈ ಚಿಕ್ಕರಾಯ ಹಾಗೂ ಅಂಬಾ ಪಾಲಿ
ಅಣ್ಣ ತಂಗಿ
ಹೇಳ್ತೀಯ
ನೀಲಾಸಾನಿ ಅನ್ನುವ ವೇಷ್ಯಲ್ಲಿ ದುಷ್ಟ ಜಗದೇವನಿಂದ ಹುಟ್ಟಿದ ಹಾದರದ
ಅದಕ್ಕೆ ಸಾಕ್ಷಿ ಎನ್ನುವುದು ಬೇಕಾಗ್ತದೆ. ಇವರಿಬ್ಬರು ಅಣ್ಣ ತಂಗಿ ಅಂತ ಹೇಳ್ತಾ ಇದ್ದೀಯಲ್ಲ, ಏನು ಸಾಕ್ಷಿ ಉಂಟು?
ಸಾಕ್ಷಿ ಹೇಳುವುದಕ್ಕಾಗಿ ಬಂದಿದ್ದೇನೆ. ಬಂದವಳು ಪರಿಚಯ ಆಯ್ತು ತಾನೆ?
ಯಾರೇನು
ನನ್ನ ಪರಿಚಯ ಇಲ್ವಾ?
ನೀನು ನೋಡಿದ್ದೇ ಇಲ್ಲ.
ಏ ದೇವ್ರೆ, ಮುಸ್ಸಂಜೆ ಆಯ್ತು ಅಂದ್ರೆ ನಮ್ ಮನೆ ದಿನ ಬರ್ತಾ ಇದ್ರಿ, ನನ್ನ ಪರಿಚಯ ಇಲ್ಲ ಅಂತ ಇದ್ದೀರಲ್ಲ.
ಸರಿಯಾಗಿ ನೆನಪು ಮಾಡಿ ನೋಡ.
ಒಂದಿನ ಬಂದವರು ಗಂಡ ಮಗನ ಕೊಡು ಹೆಣ್ಣು ಮಗು ಅಂತ ಹೇಳ್ಕೊಂಡು ಊರು ಬಿಡು ಅಂತ ಹೇಳ್ತೀರಿ, ಅದಾದ್ರೆ ನೆನಪಿದೆ ತಾನೆ?
ಧರ್ಮಕ್ಕೆ ನೀನು ಹಾಗ ಮಾಡ್ಲಿಲ್ಲ, ಬೇಕಷ್ಟು ತಡೆದುಕೊಂಡಿದ್ದೆ.
ಸಿಕ್ಕಿದಲ್ಲ, ಸಾಕ್ಷಿ ಹೇಳುದಕ್ಕಾಗಿ ಬಂದಿದ್ದೇನೆ, ತಪ್ಪ ನೀವೇ ಒಪ್ಪಿಕೊಂಡಿದ್ದೇನೆ, ಇಷ್ಟ ಅದೇ ಸಾಕು.
ನನ್ನಿಂದ ಅಪರಾಧ ಆದ್ರೆ ಕ್ಷಮಿಸಮ್ಮ.
ತಿಳಿಯದೇ ಮಾಡಿದ ಅಪರಾಧ.
ನೀನು ತಂಗಿ ಅಂತ ನನಗೆ ಗೊತ್ತಿರ್ಲಿಲ್ಲ, ಆದ್ರೂ ನಿನ್ನ ಕರ್ತನವನ್ನು ನೋಡಿ ನಿನ್ನೇ ಮದುವೆ ಆಗಬೇಕು ಅಂತ ಹೇಳಿದೆ. ಆ ಹೊತ್ತಿನಲ್ಲಿ ಸತ್ತಂತ ಆದ್ರು ಹೇಳಲಿಲ್ಲ. ನಮ್ಗಿನ್ ಯಾರು ಗತಿ ಇಲ್ಲ ಅಮ್ಮ.
ಅಂದ್ರೆ
ಆಲೋಚನೆ ಮಾಡು, ಈಗಾಗಲೇ ಅಮ್ಮ ಹೋದ್ಲು,
ಅಪ್ಪ ಈಗ ತೀರಿಕೊಂಡ,
ಅಪ್ಪ ಸತ್ತದ್ರಲ್ಲಿ ನನಗೆ ಪಶ್ಚಾತ್ತಾಪ ಇಲ್ಲ. ಏನೋ ಇವನೇ ಕೊಂದದ್ರಿಂದ ಆಯ್ತು, ಅದಲ್ಲದೆ ಹೋಗಿದ್ರು ನಾನೇ ಕತ್ತಿ ಹಾಕಿಕೊಳ್ತಿದ್ದೆ. ಈ ಪ್ರಪಂಚದಲ್ಲಿ ಅಣ್ಣ ತಂಗಿಯರಿಗೆ ಮದುವೆ ಮಾಡಿಸುವ ಅಪ್ಪ ಇದ್ರೇನು? ಹೋದ್ರೇನು? ಹೋದ ಹೋಗ್ಲಿ ಬಿಡು, ಆದ್ರೆ ನಮ್ಮನ್ನು ಹೇಳುವವರು ಕೇಳುವವರು ಯಾರಿಲ್ಲ ತಂಗಿ. ಆದ್ರಿಂದ ಎಲ್ಲಿಯಾದ್ರೂ ಹೋಗಿ ಬದುಕೋಣವಾ.
ವಿಜಯನಗರದ ಬೆಳಗಡೆಯ ನೆರಳಲ್ಲಿ ಬದುಕುವವರು ಯಾರು ಅನಾಥರಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ರಕ್ಷಣೆ ಕೊಡೋಣ, ಆದ್ರೆ ಪಟ್ಟ ಮಾತ್ರ ನಿನಗೆ ಸಿಗಲಾರದು.
ಯಾರಿಗ ಬೇಕೋ ಪಟ್ಟ.
ಪಟ್ಟ ಬೇಡ ಬೇಡ ಅಂತ ಹೇಳಿದ್ರು, ಯಾವ ಹಟ್ಟಿನಲ್ಲಿದ್ರು ನನ್ನನ್ನು ಎಳ್ಕೊಂಡು ಬಂದು ಈ ಪಟ್ಟದ ಮನೆ ಮೇಲೆ ಕೂರಿಸಿದ. ಕೂರಿಸಿದಂತ ಆತ ಚಟ್ಟ ಏರಿ ಹೋದ. ಇನ್ನು ನನಗೆ ಪಟ್ಟ ಬೇಕೇನೋ? ನನಗೆ ಪಟ್ಟ ಬೇಡ. ಗುರುಗಳೇ, ನೀವೇ ಇಟ್ಟಂತ ಟೊಪ್ಪಿ ತಗೊಳ್ಳಿ, ನೀವು ಕೊಟ್ಟಂತ ಕತ್ತಿ ಇದು ನಿಮಗೆಯ. ನನಗಂತೂ ಏನೂ ಬೇಡ.
ಏನೂ ಬೇಡ ಅನ್ನೋದು ಸಾಧ್ಯ ಇಲ್ಲ. ಅವಳು ನಿಂತಿದ್ದಾಳೆ ನಿನ್ನ ಧರ್ಮ ಪತ್ನಿ.
ಧರ್ಮ ಪತ್ನಿಯನ್ನು ಇವತ್ತು ಧರ್ಮಕ್ಕೆ ಬಿಟ್ಟೆ.
ಯಾಕೆ ಬಿಟ್ಟಿಯ?
ಕಾರಣ ಬೇರೆ ಏನಲ್ಲ, ನನ್ಗೆ ಯಾಕೋ ಏನೋ ಒಂದು ಅನುಮಾನ ಕಾಡ್ತಾ ಉಂಟು.
ಏನು ಅನುಮಾನ?
ತಂಗಿಯನ್ನೇ ಮದುವೆ ಮಾಡಿಸುವುದಕ್ಕೆ ಹೊರಟಂತ ನಮ್ಮಪ್ಪ ಏನೋ ಅವನು ಪ್ರಾಯದ ಕಾಲದಲ್ಲಿ ಎಲ್ಲ ತಿರುಗಿ ಅವನಿಗೆ ಹುಟ್ಟಿದ್ದು ನನಗೆ ಎಲ್ಲಿಯಾದ್ರೂ ಕಟ್ಟಿದ್ರೆ.
ಹಾಗೆ ಯೋಚಿಸೋದು ಬೇಡ.
ಮತ್ತೆ
ಸರಿಯಾಗಿ ಅದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ.
ಏನು?
ಅವಳು ತಿರುಮಲೆಯ ತಿಮ್ಮಣ್ಣ ನಾಯಕರ ಔರಸ ಪುತ್ರಿಯೇ ಹೊರತು
ನಮ್ಮ ಅಪ್ಪನ ಅವಸರದ ಪುತ್ರಿ ಅಲ್ಲ ತಾನೇ?
ಖಂಡಿತ ಅಲ್ಲ. ಅವಳನ್ನು ಮದುವೆಯಾಗಿ ಸುಖವಾಗಿ ಬದುಕಬೇಕು.
ಪುಣ್ಯಾತ್ಮ, ನನಗೆ ಮದುವೆಯೂ ಬೇಡ, ಮದುವೆ ಆದ ಹೆಂಡತಿಯೂ ಬೇಡ.
ಯಾಕೆ ಬೇಡುವ?
ಇಲ್ಲೇ ತನಗೆ ಹಸಿವಾಗುತ್ತದೆ ಅಂತ ಬೊಬ್ಬೆ ಹೊಡಿತಿರುವಂತಹ ಹೆಣ್ಣನ್ನು ಕಟ್ಕೊಂಡ್ರೆ ರಾತ್ರಿ ಹೊತ್ತಿನಲ್ಲಿ ಹಸಿವೆಗಾಗಿ ನನ್ನನ್ನೇ ನುಂಗಿದ್ರು ನುಂಗಿದ್ಲು
ಹಾಗಾಗಿ ನಂಗೆ ಬೇಡ.
ಶುಕ್ರಾಯ ತಪ್ಪು ಅವಳದ್ದಲ್ಲ.
ಮತ್ತೆ
ಯಾಕೆಂದ್ರೆ ಅವಸರದಲ್ಲಿ ಅವಳನ್ನ ಕರೆತಂದದ್ದು. ಅರಮನೆಯ ನಾರಿಯರು ಶೃಂಗರಿಸಿದರೆ ಹೊರತು ಅವಳ ಹಸಿವಿಗೆ ಏನು ಬೇಕು ಅಂತ ಕೇಳಲಿಲ್ಲ. ಆದ್ರಿಂದ ನೀನೀಗ ಮಾಡಲೇಬೇಕಾದ್ದೇನು ಗೊತ್ತಾ?
ಏನು?
ಅವಳ ಹೊಟ್ಟೆಗೊಂದು ವ್ಯವಸ್ಥೆ ಮಾಡ್ಬೇಕಪ್ಪ.
ನೀವು ಎಲ್ಲವರು ಹೇಳ್ತೀರಿ ಅಂತಾದ್ರೆ ಅವಳ ಹೊಟ್ಟೆಗೊಂದು ವ್ಯವಸ್ಥೆ ಮಾಡ್ತೇನೆ.
ಸ್ವರ್ಗಸ್ಥರಾದಂತಹ ದಿವಂಗತ ವೆಂಕಟಪತಿ ರಾಯರ ಬಯಕೆ ಅರವೀಡು ಕುಲದ ಕುಡಿಯ ಮಿಡಿಯ ಸಿಂಹಾಸನ ಏರಬೇಕು ಎಂದು. ಈಗಾಗಲೇ ಶ್ರೀರಂಗ ವೆಲ್ಲೂರಿನ ಸೆರೆಮನೆಯಲ್ಲಿ ಸತ್ತಿದ್ದಾನೆ ಎನ್ನುವುದು ಗೊತ್ತಾಗಿದೆ. ಅವನ ಮಗನಾದಂತ ರಾಮರಾಯನನ್ನ ಕರೆಸಿ ತರಿಸಿ ಇರಿಸಿಕೊಂಡಿದ್ದೇನೆ. ಶುಭ ಮುಹೂರ್ತದಲ್ಲಿ ಅವನಿಗೆ ಈ ವಿಜಯನಗರದ ಪಟ್ಟ ಕಟ್ಟಬೇಕೆನ್ನುವುದು ನನ್ನ
ಅಪೇಕ್ಷೆ.
ಬಹಳ ಕಾಲದ ಆಸೆ ನಮಗಿತ್ತು, ವಿಜಯನಗರ ನಮ್ಮ ಸ್ವಾಧೀನ ಆಗಬೇಕು. ಅದಕ್ಕೆ ಬೇಕಾಗಿಯೇ ಈ ವಿಜಯಪುರದಲ್ಲಿ ಇದ್ದುಕೊಂಡು ನಮ್ಮ ಕೆಲಸ ಎಲ್ಲ ಸರಿಯಾಗಿ ನಡೀತಾ ಇತ್ತು. ಏನ್ ಮಾಡೋಣ, ಅಲ್ಲಿ ಬಲಶಾಲಿಗಳು ಯಾರೇ ಹೋಗಿದ್ದಾರೆ. ಹಾಗಾಗಿ ಈ ಪಾದಶ ಹಿಂದಿಗಾಗುವಾಗ ಏನು ಅಲ್ಲ ಎಂಬ ಹಾಗೆ ಆಗುವ ಸ್ಥಿತಿ ಬರುವಾಗ ಆ ಕುದ ಅಲ್ಲಾಹು ನಮ್ಮ ಮೇಲೆ ಅನುಗ್ರಹ ಮಾಡಿತು ಅಲ್ವೇ. ಅಲ್ಲಿದ್ದವ ಜಯದೇವ ಸತ್ತು ಹೋಯ್ತಂತೆ, ಕೊಲೆ ಕೊಲೆ ಅಂತೆ ಕೊಲೆ.
ಅವನು ಕಂದು ಮುಗಿಸಿದ
ಒಂದವ ಎಚ್ಚಮ, ಹಾಗೆ ಒಂದು ಕಡೆ ಎಚ್ಚಮನ ಜನ, ಇನ್ನೊಂದು ಕಡೆ ಜಯದೇವನ ಜನ. ಇವರೆಲ್ಲ ದಂಗೆ ಹೇಳ್ತಾ ಉಂಟು. ನಮಗೆ ವಿಷಯ ಇಬ್ಬರು ಬಂದು ತಿಳಿಸಿದ್ದು ಅಲ್ವೇ. ಹಾಗಾಗಿ ಇದೇ ಸರಿಯಾದಂತಹ ಸಂದರ್ಭ ಅಂತ ತೀರ್ಮಾನ ಮಾಡಿದ್ದೆ. ವಿಜಯನಗರಕ್ಕೆ ಮುತ್ತಿಗೆ ಬಗ್ಗೆ ಯಾರು
ನಮ್ದು ಜನ ಎಲ್ಲ ಸೇರಿಸಿಕೊಂಡು ನೇರವಾಗಿ ವಿಜಯನಗರಕ್ಕೆ ಮುತ್ತಿಗೆ.
ಅಫ್ಘಾನಿಸ್ತಾನದ ಮೊಹಮ್ಮದ್ ಗೋರೆಯಿಂದ ತೊಡಗಿ ಔರಂಗಜೇಬನ ಹೆಗಲ ಮೇಲೆ ಹರಿದು ಇವಾಗ ಬಿಜಾಪುರದ ಸುಲ್ತಾನನಲ್ಲಿಯವರೆಗೂ ಸನಾತನ ಧರ್ಮದ ಮೇಲೆ ಪ್ರಹಾರ ಮಾಡುವಂತಹ ಪ್ರವೃತ್ತಿ ಈ ಮ್ಲೇಚ್ಛರಿಗೆ ಬಂತು ಅಂತಾದ್ರೆ ಇಂತಹ ಸಂದರ್ಭವನ್ನು ನಾವು ಚೆನ್ನಾಗಿ ಉಪಯೋಗಿಸಿಕೊಳ್ಳಲೇಬೇಕಾಗಿದೆ. ಏನು ಕನ್ನಡದ ಕಲಿಗಳು ಅಂತ ಹೇಳಿದ್ರೆ ಕೈಗಳಿಗೆ ಬಳೆಗಳನ್ನು ತೊಟ್ಟವರು ಅಂತ ಯೋಚನೆ ಮಾಡಿದ್ದೀರಿ? ಹೇಳಿ ಎದ್ದೇಳಿ. ಆ ದುಷ್ಟರಾದಂತಹ ಮ್ಲೇಚ್ಛರ ಸವಾಲನ್ನು ಸರಿಯಾಗಿ ಸಟ್ಟು ಹೊಡೆದು ಎದುರಿಸೋಣ. ಏನು ಅನುಮಾನವೋ ಯಜ್ಞವನ ಸಾಹಸದ ವಿಚಾರದಲ್ಲಿ ನಿಮಗೆ ಅನುಮಾನ ಉಂಟೆ? ಅನುಮಾನ ಬೇಕಾದದ್ದಿಲ್ಲ. ನನ್ನ ಎದೆಯ ಎಡಭಾಗಕ್ಕೆ ಕಿವಿಯಾನಿಸಿದ್ರೆ ನನ್ನ ಹೃದಯ ಕನ್ನಡ ಕನ್ನಡವೆಂದು ಬಡಿದೀತು. ನನ್ನ ನಾಡಿಯನ್ನು ಮುಟ್ಟಿರಾಡಿದ್ರೆ ನಾಡಿ ಕನ್ನಡ ಕನ್ನಡವೆಂದು ನುಡಿದೀತು. ಅನುಮಾನದ ಪ್ರಶ್ನೆ ಬೇಡ. ಯಜ್ಞವನ ಸಾಹಸದ ಮೇಲೆ ವಿಶ್ವಾಸ ಇಟ್ಟು ಹೇಳಿ ಎದ್ದೇಳಿ. ಭಾರತದ ಭೂಮಿಯನ್ನು ಕಬಳಿಸುವುದಕ್ಕೆ ಬಂದ ಕೂಳರೆ ಕಾಲ ಕಡಿದು ನಿಮ್ಮ ರಕ್ತವನ್ನು ಭೂಮಿಯಲ್ಲಿ ಚೆಲ್ಲುತ್ತೇನೆ.
ನಿಮ್ದು ಹಿಂದೂಗಳ ಸ್ವಭಾವ ಏನು ಅಂತ ನಮ್ದು ಜಾತಿ ಸರಿಯಾಗಿ ಅರ್ಥ ಮಾಡಿಕೊಂಡಿತ್ತು. ಹಿಂದೂ ದೇಶಕ್ಕೆ ಬಂದಾಗ ನಿಮ್ಮೂರಲ್ಲಿ ಒಳ ಜಗಳವನ್ನು ನಾವು ಕಂಡಿತ್ತು. ನಿಮ್ಮಲ್ಲಿ ಅವರನ್ನು ಕಂಡ್ರೆ ಇವರಿಗೆ ಆಗುವುದಿಲ್ಲ, ಇವರನ್ನು ಕಂಡ್ರೆ ಅವರಿಗೆ ಆಗುವುದಿಲ್ಲ. ಇದನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಂತ ನಾವು ನಿಮ್ದು ಈ ಹಿಂದೂಸ್ತಾನದ ಅನೇಕ ಪ್ರದೇಶಗಳನ್ನು ನಮ್ದು ಆಡಳಿತಕ್ಕೆ ಒಳಪಡಿಸಿಕೊಂಡಿತ್ತು. ಉಳಿದದ್ದು ಮಾತ್ರ ನಿಮ್ಮ ವಿಜಯನಗರ ಸಾಮ್ರಾಜ್ಯ ಮಾತ್ರ. ಹಾಗಾಗಿ ಇದು ಈ ಸಾಮ್ರಾಜ್ಯ ನಮ್ದು ವಶಕ್ಕೆ ಒಪ್ಪಿಸಿದ್ರೆ ಕಾಲ ನನಗೆ ಬದುಕುವುದಕ್ಕೆ ಅವಕಾಶ ಮಾಡಿ ಕೊಟ್ಟಿತ್ತು. ನಾವು ಇಲ್ಲದೇ ಇದ್ರೆ ಸತ್ವವಾದಿತ್ತು. ನೀನು
ನಮ್ಮನ್ನು ತಿದ್ದಲಿಕ್ಕೆ ನೀವು ಬರಬೇಡಿ. ಮೊದಲು ನೀವಷ್ಟು ಸರಿ ಅಂತ ಆಲೋಚನೆ ಮಾಡಿ. ನಿಮ್ಮ ಕುರಾನ್ ನಲ್ಲಿ ಏನು ಹೇಳಿದೆ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಮನುಷ್ಯ ಮನುಷ್ಯನ ರಕ್ತವನ್ನು ನೋಡಬಾರದು ಅಂತ ಅದರಲ್ಲಿ ಬರೆದದ್ದು. ನೀವು ಅದನ್ನು ವಿಪರೀತ ಅರ್ಥ ಮಾಡಿಕೊಂಡು ರಕ್ತ ನೋಡಿದಲ್ಲಿ ನಿಲ್ಲಬಾರದು ಅಂತ ತಿಳ್ಕೊಂಡವರು.
ನಾವು ಕಲಿತದ್ದು ಹಾಗಲ್ಲ. ನಮ್ದು ಜಾತಿಯಲ್ಲಿ ಹುಟ್ಟಿದ ಮೇಲೆ ಯಾವ್ದಾದ್ರೂ ಹಿಂದೂವನ್ನು ಕೊಲ್ಲಲೇಬೇಕು, ಹಾಗೆ ತಿಳಿದವರು ನಾವು.
ದುಡಿದವನ ಹಣೆಯ ಬೆವರು ಪಾದಕ್ಕೆ ಮುಟ್ಟುವ ಮೊದಲು ಸಂಬಳ ಕೊಡಬೇಕು ಅಂತ ಉಂಟು ಕುರಾನ್ ನಲ್ಲಿ. ನೀವು ಕೊಟ್ಟಿದ್ದೀರಾ ಒಬ್ಬರಿಗಾದ್ರೂ?
ನಮ್ದಿಗಿಂತ ನೀನೇ ಹೆಚ್ಚಿಗೆ ಓದಿದ್ದಿ.
ಹಾಗಾದ್ರೆ ನೀವು ಹೇಳುವುದು ಶಾಸ್ತ್ರ ಇಕ್ಕುವುದು ಬಹಳ ಪಾಪಿ ಮಕ್ಕಳೇ ಹೊಟ್ಟೆಯಲ್ಲಿ ಹಾಕಿ. ಕೈಗೆ ಸಿಕ್ಕುತ್ತಿದ್ರೆ ಏನಾಗುತ್ತಿತ್ತು? ಮರಕ್ಷಣದಲ್ಲಿ ಕತ್ತು ಹೆಗಲಿನಿಂದ ಜಾರಿ ಬೀಳ್ತಾ ಇತ್ತು. ನಾನದನ್ನು ಮಾಡಲಿಲ್ಲ. ನಿನ್ನ ತಲೆಯನ್ನು ಈ ಸ್ಥಿತಿಯಲ್ಲಿ ಕಡಿಯುವುದಕ್ಕೆ ನನಗೆ ಮನಸ್ಸಿಲ್ಲ. ಹಿಡಿ ಕತ್ತಿ, ಯುದ್ಧ
ಮಾಡ್ತಾರಾಳ ಬುತ್ತಿಗೆ ಮೆಚ್ಚಿ ಮನ ಮೃದುಗೊಂಡು ಯವನನೋ, ಧಾರಾಳ ಬುತ್ತಿಗೆ ಮೆಚ್ಚಿ ಯವನನೋ ಮನ ಮೃದುಗೊಂಡು ಯವನನು ಸಚ್ಚರಿತಗೊಂದಿಸುತ್ತಲುಡಿದನು ಸಚ್ಚರಿತಗೊಂದಿಸುತ್ತಲುಡಿದನು ಕ್ಷಮಿಸು ನೀಯನ್ನ
ಹಿಂದೂಗಳ ಸ್ವಭಾವ ಏನಂತ ಈಗ ಚೆನ್ನಾಗಿ ಅರ್ಥ ಆಯ್ತು. ಹೆಚ್ಚಮ್ಮ ನಾಯಕ್, ನೀನು ಹೇಳಿದ ಹಾಗೆ ನಮ್ದು ಜಾತಿಯವರೇ ಆಗಿದ್ರೆ ಕತ್ತಿ ಜಾರಿ ಬಿದ್ದಾಗ ಏಕ್ ಮಾರ್ ದೋಕಡ ಮಾಡ್ತಾ ಇದ್ರು. ಆದ್ರೆ ಏನ್ ಮಾಡೋಣ, ನಿಮ್ದು ಹಿಂದೂಗಳ ಸ್ವಭಾವ ಈಗ ನನಗೆ ಸರಿಯಾಗಿ ಅರ್ಥ ಆದದ್ದು. ನಮ್ದು ತಪ್ಪಾಯ್ತು, ನನ್ನನ್ನು ಕ್ಷಮಿಸಬೇಕು ಮಹಾರಾಜ್.
ಕ್ಷಮಿಸಬೇಕು ಅಂತ ಕೇಳಿದವರನ್ನು ಕ್ಷಮಿಸುವ ಔದಾರ್ಯ ನಮ್ಮಲ್ಲಿ ಊರ್ಜಿತವಾಗಿಯೇ ಇದೆ.
ಹಾಗಂತ ನಾನು ಸ್ವಲ್ಪ ಹಿಂದಿರುಗುತ್ತೇನೆ ಅಂತ ಭಾವಿಸಬೇಡ.
ಮತ್ತೆ
ಒಡೆಯನ್ನ ಉಪ್ಪಣವನ್ನು ಉಂಡು ಬದುಕಿದವ ಈ ಚಾಂದ್ ಖಾನ್. ಹಾಗಿರುವಾಗ ನನ್ನ ದೇಹದಲ್ಲಿ ಉಸಿರಿರುವವರೆಗೂ ನಿನ್ನಲ್ಲಿ ಹೋರಾಟ ಮುಂದುವರಿತೇನೆ.
ಹಾಗಾದರೆ ನಿನ್ನ ಸ್ವಾಮಿಷ್ಠೆಯನ್ನುವರೆಗೆ ಹಚ್ಚಬೇಕಾಗ್ತದೆ.
ಹೊಂದಲಾರದೆ ಜಯವ ನೀರ್ವರು ಚಿಂತಿಸುತ್ತಿರಲು ನೊಂದು ಬಹು ಪರಿಯಿಂದ ಶಿಬಿರಕ್ಕೆ ಬಂದು ತಿರುವೆಂಕಟನು ಎಚ್ಚಮಗೆಂದ ನಾಡಿನ ಆರ್ಥಿಕ ಸ್ಥಿತಿ ಹದವ ಗೆಟ್ಟಿಹುದ
ದೀರ್ಘಕಾಲದ ಯುದ್ಧದಲ್ಲಿ ಜಯ ಹೊಂದುವ ಲಕ್ಷಣ ಕಾಣುವುದಿಲ್ಲವಲ್ಲ.
ಇಲ್ಲ ಕೆಚ್ಚಮ್ಮ ನಾಯಕರೇ, ನೋಡಿದಿರ ನಮ್ಮ ಈ ದುರದ ಪರಿಸ್ಥಿತಿಯನ್ನ. ದುಷ್ಟ ಜಗದೇವನ ದುರಾಡಳಿತದಿಂದ ಭಂಡಾರವೆಲ್ಲ ಬರಿದಾಗಿದೆ ಪ್ರಭು. ಆನೆ ಸೇನೆಗಳಿಗೆ ಆಹಾರವಿಲ್ಲ, ಸೈನಿಕರೆಲ್ಲ ಆರೋ ಹೊಟ್ಟೆಯಿಂದ ದುಡಿಯುತ್ತಾ ಇದ್ದಾರೆ.
ಹೌದಯ್ಯ,
ಪ್ರಾಣಿಗಳು ತನ್ನ ಹಸಿವೆಯನ್ನ ಸಹಿಸಿಕೊಳ್ಳಿಕ್ಕಾಗದೆ ಮುಖದಿಂದ ಹೊಟ್ಟೆಯನ್ನ ತೋರಿಸಿಕೊಡುವ ದೃಶ್ಯವನ್ನ ನೋಡಿ ಪ್ರಭು. ಕೈ ಕಾಲು ಕಳೆದುಕೊಂಡ ಸೈನಿಕರ ಬೊಬ್ಬೆ. ಈ ಸಂದರ್ಭದಲ್ಲಿ ನಾವು ಯುದ್ಧ ಮಾಡಿದೆವು ಅಂತಾದ್ರೆ ನಮ್ಮ ಪಾಲಿಗೆ ಜಯ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಾಯಕರೇ. ಬಂದ ಯವನ್ನಲ್ಲಿ ಸಂಧಿಯನ್ನ ಮಾಡಿಕೊಂಡೇ ಉಳಿತಲ್ವೆ.
ಸಂಧಿ ಇಷ್ಟಾದ ಮೇಲೆ ಮೂಕ ಪಶುಗಳ ವೇದನೆಯನ್ನು ಕಂಡು ಸಹಿಸುವುದಕ್ಕಾಗುವುದಿಲ್ಲ. ರಣರಂಗದಲ್ಲಿ ಬಿದ್ದಿರುವಂತಹ ಯೋಧರ ಹಾಹಾಕಾರವನ್ನು ಕೇಳಿ ಸಹಿಸುವುದಕ್ಕಾಗುವುದಿಲ್ಲ. ಇಷ್ಟಾದ ಮೇಲೆ ಅವನಲ್ಲಿ ಸಂಧಾನ ಮಾಡಿದ್ರೆ ನಮಗೆ ಮುಖದಲ್ಲಿ ಮೂಗುಂಟು ಅಂತ ಯಾರಾದ್ರೂ ಹೇಳಿಯಾರೇನು?
ಹೆಚ್ಚಮ್ಮ ನಾಯಕರೇ, ನಿಮ್ಮ ಯೋಚನೆ ಸಾಧುವಾದದ್ದೇ. ಆದ್ರೆ ಕಾಲಿಡುವ ಮುನ್ನ ಕಣ್ಣಿಡಬೇಕೆಂದಾಗಿ ಪ್ರಾಜ್ಞರಾಡಿದ ಮಾತಿಲ್ವಿ.
ಯವನನ ಸೇನೆ ಗಳಿಗಳಿಗೂ ಪ್ರಬಲ ಹೊಂದುತ್ತಾ ಇದೆ ನಾಯಕರೇ. ಈ ಸಂದರ್ಭದಲ್ಲಿ ನಾವು ಯುದ್ಧ ಮಾಡಿದೆವು ಅಂತಾದ್ರೆ ಆ ಸೈನಿಕರ ನಾವಾಗಿ ಬಲಿಕೊಂಡು ಹಾಗಾಗುವುದಿಲ್ವೇ?
ಅದಕ್ಕೆ ಪ್ರತಿಯಾದ ದಾರಿ ಏನು?
ಸಂಧಿಯನ್ನ ಮಾಡಿಕೊಳ್ಳದೆ ಹೋಯ್ತಲ್ವೇ?
ನನಗಂತೂ ಅವನಲ್ಲಿ ಸಂಧಾನವನ್ನು ಮಾಡುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಏನ್ ಮಾಡಿ,
ನಾನೇ ಹೋಗ್ತೇನೆ.
ಹೌದಾ?
ಹೌದು,
ನೋಡೋಣ. ನಾಡಿಗಾಗಿ ಒಂದು ಪ್ರಯತ್ನ ಮಾಡಿ. ನಮಸ್ಕಾರ. ಒಂದು ದೇಶ ಯುದ್ಧವನ್ನು ಅನುಭವಿಸಿದ್ರೆ ಉಂಟಾಗಬಹುದಾದಂತಹ ಜನಕ್ಷೋಭೆ ಎಷ್ಟು ಅಂತ ನಿಮಗೂ ಗೊತ್ತಿಲ್ಲದೆ ಇದ್ದ ವಿಚಾರ. ದೀರ್ಘಕಾಲದ ಯುದ್ಧದಿಂದ ನಾವು ಸೋಲಿನತ್ತ ಜಾರುತ್ತಾ ಇದ್ದೇವೆ. ಆದ್ದರಿಂದ ಈ ಯುದ್ಧವನ್ನು ಸಂಧಾನದ ಮೂಲಕ ನಿಲ್ಲಿಸುವುದು ಒಳ್ಳೆಯದು ಎಂಬ ಅಭಿಪ್ರಾಯ ನಮ್ಮ.
ಅಂದರೆ ನಿಮಗೆ ಶಾಂತಿ ಬೇಕು. ನಾವು ಆಸೆ ಇಟ್ಟುಕೊಂಡಿಲ್ಲಿಗೆ ಬಂತು, ನಿಮಗೆ ಶಾಂತಿ ಬೇಕು. ಹಾಗಿದ್ರೆ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಇಲ್ವೇ?
ಏನು ಪ್ರತಿಫಲ ಬೇಕು ನಿಮಗೆ?
ಉದಯಗಿರಿ ಚಂದ್ರಗಿರಿಯ ಪ್ರಾಂತ್ಯರಾಯ
ನಿಮಗೆ ಈಗ ಆಯಾಸ ಆಗಿದೆ, ನಮ್ಮ ಬಲ ವೃದ್ಧಿ ಹಂತ ಉಂಟು, ನಾವಷ್ಟು ತಯಾರಿಲ್ಲದೆ ಇಲ್ಲಿಗೆ ಬರೋದಿಲ್ಲ ಅಯ್ಯ. ಆದ್ರೆ ನೀವು ನಮ್ಮ ಶಿಬಿರಕ್ಕೆ ಬಂದು ನಾವು ಈ ರೀತಿಯಲ್ಲಿ ಇರಬೇಕು ಅಂತ ತಿಳ್ಕೊಂಡ್ರೆ ನಮ್ಮ ಆಕ್ಷೇಪ ಇಲ್ಲ, ಅವಕಾಶ ಉಂಟು. ಆದ್ರೆ ನಮಗೆ ಪ್ರತಿಫಲ ಏನು ಗೊತ್ತೇ? ನಿಮ್ಮ ಊರಿನಲ್ಲಿ ಸುಭಿಕ್ಷವಾದಂತಹ ಕೆಲವು ಪ್ರದೇಶಗಳು ಅಂತ ಉಂಟಲ್ಲ, ದೇವಗಿರಿ, ಪೆನುಗೊಂಡೆ ಮೊದಲಾದಂತಹ ನಾಲ್ಕು ಸಮೃದ್ಧ ಕ್ಷೇತ್ರಗಳನ್ನು ನಮಗೆ ಬಿಟ್ಟು ಕೊಡತಕ್ಕದ್ದು.
ಆದೀತ್
ಹಸ್ತ ಬಿಡೆ.
ಆದೀತ್
ಆದೀತ್ ಅದಾದೀತ್. ಮತ್ತೆ ಇನ್ನು ಉಂಟು.
ಏನು?
ನಮಗೆ ತುಂಬಾ ಖರ್ಚಾಗಿದೆ.
ಓಹೋ.
ಎಷ್ಟೋ ಸೇನೆ ಹೋಯ್, ಆನೆ ಹೋಯ್, ಎಷ್ಟೋ ಮಂದಿ ಹೋಯ್ ಅಲ್ಲೇನ. ಅವನ ಕುಟುಂಬದವರೆಷ್ಟು ಸತ್ರು, ನಮ್ಮ ಬಳಗದವರೆಷ್ಟು ಹೋದ್ರು, ಅದು ಹೋದಕ್ಕೆ ಬೇಸರ ಅಲ್ಲ, ನಷ್ಟವರ್ತಿ ಆಗಬೇಕು. ಅದಕ್ಕೆ ಬೇಕಾಗಿ ನೀವು 10 ಮಣ ಬಂಗಾರ ನಮಗೆ ಒದಗಿಸತಕ್ಕದ್ದು.
ಈ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಒದಗಿಸುವ ಸ್ಥಿತಿಯಲ್ಲಿಲ್ಲ. ಆದರೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಅಂತ ಆದ್ರೆ ಸಂಗ್ರಹಿಸಿ ಕೊಡಬಲ್ಲೆ.
ಕಾಲಾವಕಾಶ ಯಾರುವ ಬಗ್ಗೆಯ
ಸರ್ವಥ
ಅಲ್ಲ, ಇಷ್ಟಕ್ಕೆ ಮುಗಿಲಿಲ್ಲ. ಹಾಗಿದ್ರೆ ಪರ್ಯಾಯವಾಗಿ ನಮ್ಮ ಅಧಿಕಾರಲ್ಲಿ ಬಂತು ಅಂತ ಅರ್ಥ. ಅದಕ್ಕೆ ಬೇಕಾಗಿಯೇ ನಮಗೆ ಅಲ್ಲಿ ಮಸೀದಿ ಕಟ್ಟುವುದಕ್ಕೆ ಜಾಗ ಬೇಕು.
ಅಲ್ಲಿ ಮಸಣ ಇದೆ ಅದರಲ್ಲಿ. ಮತ್ತೆ
ಎಲ್ಲಿ
ಮಸಣದಲ್ಲಿ?
ಮಸಣ ನಿಮ್ಮ ದೇವರಿಗೆ, ನಮಗಲ್ಲ. ಹಾಗಾದ್ರೆ ನೀವು ಕೊಡೋದಿದ್ರೆ ಎಲ್ಲಿ ಗೊತ್ತಾ? ನಿಮ್ಮ ವಿರೂಪಾಕ್ಷನ ಮಂದಿರವನ್ನು ನಮಗೆ ಮಸೀದಿಗೆ ಮಾಡಿ.
ಏನೋ ತಾತ್ಕಾಲಿಕವಾದಂತಹ ಅಸಹಾಯಕತೆಯನ್ನು ನಿಮ್ಮ ಮುಂದೆ ತೋಡಿಕೊಂಡೆ ಅಂತಾದ್ರೆ ನಮ್ಮ ದೌರ್ಬಲ್ಯ ಅಂತ ಯೋಚಿಸಿದೆಯಾ? ಪಂಪಾಪತಿಯ ದೇವಾಲಯವನ್ನು ಕೆಡವಿ ಮಸೀದಿ ಮಾಡುವುದಕ್ಕಾಗಿ ಕೊಡಬೇಕು. ನೆನ್ನೊಡೆಯ ವಿರೂಪಾಕ್ಷನ ಆಲಯದ ಸುದ್ದಿಯನ್ನು ಮತ್ತೊಮ್ಮೆ ಎತ್ತಿದೆಯಾದ್ರೆ ನಿನ್ನ ಎದೆ
ಮನೆ ಬಾಗಿಲಿ ಬಂದವ್ರನ್ನ ಈ ರೀತಿ ನೋಡಿಕೊಳ್ಳುವುದೇ ಮಿತ್ರ?
ನಮ್ಮನ್ನು ಕರೆಸಿ ಏನ್ ಮಾಡ್ತದೆ ಹೇಳೋ? ನಮ್ ಕೈ ಬಳೆ ತೊಟ್ಟಿಲ್ಲ ಕಣೋ.
ಆದ್ರೂ ಕೂಡ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನಾದ್ರೂ ಕೊಟ್ಟೇನು ವಿರೂಪಾಕ್ಷ ದೇವಾಲಯ ಬಿಟ್ಟಿರುವುದಿಲ್ಲ.
ಹೌದು, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನಾದ್ರೂ ಕೊಡ್ತೀಯ
ವಿರೂಪಾಕ್ಷ ಮಂದಿರ?
ಭೇಷ್ ಭೇಷ್.
ನಿನಗೆ ಅಷ್ಟೊಂದು ನಿನ್ನ ದೇವಸ್ಥಾನದ ಬಗ್ಗೆ ನಿನ್ನ ಭೂಮಿಯ ಬಗ್ಗೆ ಅಭಿಮಾನ ಉಂಟು ಅಂತ ಆದ್ರೆ ನೀವು 10 ಮನ ಬಂಗಾರ ಸಹಿತ ನಮಗೆ ಕೊಡುವಲ್ಲಿ ಬರೆಗೆ ನಿನ್ನ ಮಕ್ಕಳನ್ನು ನಮ್ಮಲ್ಲಿ
ಹಾಗೆ ಹೇಳಬಾರದಯ್ಯ. ನಾನು ನನ್ನ ಮಕ್ಕಳನ್ನು ಒತ್ತ ಇಟ್ಟರು ನಾಡಿಗಾಗಿ. ಈ ನಾಡಿಗಾಗಿ ನಾವು ಯಾವ ತ್ಯಾಗಕ್ಕಾದರೂ ಸಿದ್ಧರಿದ್ದೇವೆ. ವಿರೂಪಾಕ್ಷನ ಆಲಯವನ್ನು ಉಳಿಸುವುದಕ್ಕಾಗಿ ಈ ವಿಚಾರದಲ್ಲಿ ನೀನು ಪ್ರತಿ ಆಡಬೇಡ. ಆದಿತಯ್ಯ ಆದಿತು
ಮಕ್ಕಳನ್ನು ಒತ್ತೆ ಇಡ್ತೀಯ? ನಿನ್ನ ಮಕ್ಕಳು ಸರಿ, ಒತ್ತ ಇಡೋದಿದ್ರೆ ಒಂದು ತಹ ಎಷ್ಟು ಅವಧಿ?
3 ತಿಂಗಳ ಒಳಗಾಗಿ ನಿಮಗೆ ಒಪ್ಪಿಸಬೇಕಾದ ನಿಧಿಯನ್ನು ಸಂಗ್ರಹಿಸುತ್ತೇನೆ.
30, 60, 90 90 ದಿನ ದಾಟಿ 91ನೇ ದಿನ ನಿನ್ನ ಮಕ್ಕಳು
90 ದಿನಗಳ ಒಳಗೆ ನನ್ನ ಮಕ್ಕಳ 1 ರೋಮ ತುಂಡಾದ್ರೆ ನಿಮ್ಮ 1,000 ಹೆಣ ಉರುಳಿಸಿ.
ನಿನ್ನ ಮಕ್ಕಳು ಎಲ್ಲಿ
ಕಳಿಸ್ತೇನೆ?
ಕಳಿಸ್ತೀಯಲ್ಲ.
ಏಯ್
ಇಲ್ಲ.